ஸ்ரீ குருப்யோ நம. ஹரி ஓம். அயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான்மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசர்ணசே உத்துங்கவாத்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தௌதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதான் வித்யா பயோநிதீன் வந்தே ப்ரஹ்ம வித்யா குருன்மம. ப்ரஹ்மச்சரிய ஹரிப்ரீதி சுவித்யாவாதசாலின இஷ்டதான் கஷ்டஹர்த்ருன்ன வித்யாமான்யான் முனீன் நம. வாஜராஜபதத்வந்த்வாரிஜாசப்தமானசான் விஸ்வப்ரிய குருன் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணுதீர்த்ப்ரசாதத சர்வே காமா பவந்தேவா சபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யவிஷ்டதம். ஸ்ரீ குருப்யோ நம. ஹரி ஓம். ஜலஜஷ்டநிபாகாரம் ஜகதீஷபதாஸ்ரயம் ஜகதீதர விக்யாதம் ஜகன்நாத குரும் பஜே. ஹரிகதாமிருதசார குருகட கருணதிந்தாபுனிது கேளுவே பரம பகவத் பக்தரிதனாதரது கேளுவது. ಮಳೆಯ ನೀರೋಣಿಯಲು ಪರೆಯಲು ಬಳಸರೂರೊಳಗಿದ್ದ ಜನರು ಆ ಜಲವು ಹೆದ್ದರ ಗೂಡೆ ಮಜ್ಜನ ಪಾನಗೈದ ಪರು ಕಲುಷವಚನಗಳಾದಡೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿಪೊಕ್ಕದರಿಂದ ಮಾಂಡವರ ಮಹೀಸುರರು. ಹಿಂದೆ ಪ್ರಾಯಶಃ ಮೂರು ಪದ್ಯಗಳಾಯಿತು ಅಂತ ಕಾಣುತ್ತೆ. ಮುಂದೆ ಹೇಳ್ತಾರೆ, ಮನವಚನ ಕತಿದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ ಗಗನ ಚರಚವಾಹನ ದಿವವು ಕಸರುಣನೆ ಚರಿಸುವ ಮನೆ ಮನೆಗಳಲ್ಲಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ. ವೇದ ಹೇಳ್ತಾ ಉಂಟು, ಭಗವಂತನನ್ನ ಪೂರ್ಣವಾಗಿ ತಿಳಿಯಲಿಕ್ಕೆ ಪ್ರಯತ್ನಪಟ್ಟು ವೇದ ವೇದಾಭಿಮಾನಿ ದೇವತಾ ಕೈಚಲ್ಲಿ ಕೊಡತಾ ಇದ್ದಾರೆ. ಅಪ್ರಾಪ್ಯ ನಿವರ್ತಂತೆ, ಮನಸ್ಸು ಕೂಡ ಭಗವಂತನನ್ನ ಪೂರ್ಣವಾಗಿ ತಿಳಿಯಲಿಕ್ಕೆ ಹೋಗಿ ಪುನಃ ತಿರುಗಿ ಬರ್ತಾ ಇದೆ. ವಾಕು ದೇವರನ್ನ ಹೇಳಲಿಕ್ಕಾಗಲ್ಲ ಪೂರ್ಣವಾಗಿ, ಮನಸ್ಸು ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ. ಅದು ಹೇಗೆ? ಈಗ ನಮ್ಮ ಮುಂದೆ ಯಾರು ಕೊಟ್ರು ನಮಗೆ ಬಾಳೆಹಣ್ಣು ಕೊಟ್ರು, ಹೇಗಿದೆ? ಸಿಹಿಯಾಗಿದೆ. ಮಾವಿನ ಹಣ್ಣು ಕೊಟ್ರು, ಹೇಗಿದೆ? ಸಿಹಿಯಾಗಿದೆ. ನಾನಾ ರೀತಿಯಾದ ಹಣ್ಣುಗಳು ಕೊಟ್ರು, ಹೇಗಿವೆ? ಸಿಹಿಯಾಗಿವೆ. ಬೆಲ್ಲ ಸಿಹಿಯಾಗಿದೆ, ಜೇನು ಸಿಹಿಯಾಗಿದೆ, ಸಕ್ಕರೆ ಸಿಹಿಯಾಗಿದೆ. ಆದರೆ ಎಲ್ಲ ಸಿಹಿ ಒಂದೇನಾ? ಅಲ್ಲ. ಸಿಹಿ ಬೇರೆನಾ? ಹೌದು. ಹಾಗಾದರೆ ನಿಮ್ಮ ಮಾತಿನಿಂದ ಆ ಸಿಹಿ ಬೇರೆ ಬೇರಾದ ಸಿಹಿ ಹೇಗಿರುತ್ತೆ ಎಂಬುದು ಹೇಳ್ತೀರಾ? ಅಂದರೆ ಇಲ್ಲ, ಮಾತಿಗೆ ಬರಲ್ಲ. ಅಂದರೆ ಸಿಹಿ ಬೇರೆ ಬೇರೆ ಅಂತ ಇದು ಸಿಹಿಯಾಗಿದೆ ಅಂತ ಹೇಳಬಲ್ಲದು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಈ ಸಿಹಿ ಬೇರೆ ಬೇರೆ ಅಂತ ಹೇಳತ್ತಷ್ಟೇ ಹೊರತು ಆ ಸಿಹಿ ಹೇಗಿದೆ ಎಂಬುದನ್ನ ಮಾತು ಹೇಳಲಿಕ್ಕಾಗಲ್ಲ. ಒಂದು ಸಿಹಿಯನ್ನೇ ಹೇಳಲಿಕ್ಕೆ ಮಾತು ನಿಂತು ಬಿಟ್ರೆ ದೇವರನ್ನು ಹೇಳಲಿಕ್ಕೆ ಸಾಕಾಗುತ್ತೋ ಪೂರ್ಣವಾಗಿ ಮಾತು? ಅದಕ್ಕೆ ಅಪ್ರಾಪ್ಯ ಮನಸಾಸ. ಮನಸ್ಸು ಅಷ್ಟೇ, ಮನಸ್ಸಿನಿಂದ ಗೊತ್ತಾಯಿತು, ಸರಿ, ಮಾತಿನಿಂದ ಹೇಳಲಿಕ್ಕಾಗಿಲ್ಲ. ಮನಸ್ಸಾದರೂ ಕೂಡ ಆ ಸಿಹಿ ಇಂಥದ್ದು ಅಂತ ಹೇಳಲಿಕ್ಕಾಗುತ್ತೋ? ಅನುಭವಿಸಿದಿರಲ್ಲ ಅಂದ್ರೆ ಅದನ್ನ ನಿರ್ವಚನ ಮಾಡಲಿಕ್ಕಾಗಲ್ಲ, ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸಾಕ್ಷಿ ಮಾತ್ರ, ಒಳಗಿನ ಸಾಕ್ಷಿ ಮಾತ್ರ ಈ ಸಿಹಿ ಬೇರೆ, ಈ ಸಿಹಿ ಬೇರೆ, ಇದರದ್ದಿದು ಇದರದ್ದಿದು ಅಂತ ಗ್ರಹಣ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಆ ಗ್ರಹಣ ಮಾಡಿದ್ರು ಕೂಡ ಪೂರ್ಣ ರೀತಿಯಲ್ಲಿ ಅದರ ಭೇದವನ್ನು ಪೂರ್ಣ ರೀತಿಯಲ್ಲಿ ಗ್ರಹಣ ಮಾಡಲಿಕ್ಕಾಗಲ್ಲ. ಅದನ್ನು ಹೇಳ್ತಾರೆ, ಮನವಚನ ಕತಿದೂರ. ದೇವ ಎಲ್ಲದಕ್ಕೂ ದೂರ, ಆದರೆ ಎಟಕ್ತಾನೆ ಎಷ್ಟು ಚೂರು ಚೂರು, ಯಾರು ಯಾರು ಯೋಗ್ಯತೆ ಎಷ್ಟುಂಟೋ ಅಷ್ಟು ಮಾತ್ರ ಎಟಕ್ತಾನೆ ಅಷ್ಟೇ, ಪೂರ್ಣವಾಗಿ ಯಾರಿಗೂ ಎಟಕೋದಿಲ್ಲ. ನೆನೆವರನು ಅನುಸರಿಸಿ ತಿರುಗುವನು, ಅದನ್ನೇ ಹೇಳ್ತಾ ಇದ್ದಾರೆ. ಸ್ವರೂಪಂ ಸ್ಮರತಃ ಭಕ್ತಾನ್ ಅನುಯಾತಿ ಅನುಗಚ್ಛತಿ ಮಾಂ ಅನುಧ್ಯಾಯಿನೋ ಯೇಚ ತಾನಹಂ ಹಿ ಅನುವರ್ತಯೇ. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಯಾರು ನನ್ನ ಅನುಧ್ಯಾಯಿನ, ನನ್ನ ರೂಪ ಗುಣ ಕ್ರಿಯೆಗಳನ್ನು ತಿಳಿದು ನನ್ನ ಧ್ಯಾನ ಮಾಡುತ್ತಾರೋ, ನಾನು ಹೇಗಿರುತ್ತೇನೆ ಎಂಬುದು ನನ್ನ ಮೂಲಕ ಅನುಧ್ಯಾಯಿನ ನನ್ನನ್ನನುಸರಿಸಿ, ನನ್ನ ಮಾತನ್ನನುಸರಿಸಿ, ಶಾಸ್ತ್ರದಲ್ಲಿ ಹೇಳಿದ ನನ್ನ ಮಾತನ್ನನುಸರಿಸಿ ಯಾರು ನನ್ನ ಧ್ಯಾನ ಮಾಡುತ್ತಾರೋ, ಅಂದರೆ ನನ್ನ ರೀತಿಯನ್ನು ನನ್ನ ಅನುಗ್ರಹದಿಂದ ನನ್ನ ಮಾತನ್ನನುಸರಿಸಿ ನನ್ನ ಅನುಗ್ರಹದಿಂದ ನನ್ನ ರೀತಿಯನ್ನು ಯಾರು ಧ್ಯಾನ ಮಾಡುತ್ತಾರೋ ಅವರನ್ನು ನಾನು ವಿಶೇಷವಾಗಿ ಅನುಸರಿಸಿ ತಿರುಗುವೆನು. ಅನುಸರಿಸಿ ಎಂದರೆ ನಮ್ಮ ನಮ್ಮ ಕರ್ಮಾನುಸಾರ ಹಿಂದೆ ತಿರುಗುತ್ತಾ ನಮಗೆ ಆ ಕರ್ಮ ಪರಿಹಾರ ಮಾಡುವುದರಲ್ಲಿ ಅಪರೂಪವಾಗಿರತಕ್ಕಂಥ ವಿಶೇಷವಾದ ತಾಕತ್ತನ್ನು ತೋರುತ್ತಾನೆ. ಅದಕ್ಕೆ ಮನವಚನ ಕತಿದೂರ ನೆನೆವರನ್ನು ಅನುಸರಿಸಿ ತಿರುಗುವನು. ನೆನೆವರು ಅಂದರೆ ಪೂರ್ಣವಾಗಿ ಯಾರು ನೆನೆಯಲಿಕ್ಕಾಗಲ್ಲ, ಚೂರು ಚೂರು ಮಾತ್ರ ನೆನೆಯುತ್ತಾರೆ. ಆ ಚೂರು ನೆನೆದರೂ ಸಾಕಂತೆ, ಅವರನ್ನ ಅನುಸರಿಸಿ ತಿರುಗುವನು ಅಂದರೆ ಅವರನ್ನು ಪೂರ್ಣವಾಗಿ ರಕ್ಷಣೆ ಮಾಡಲಿಕ್ಕೆ ತಿರುಗ್ತಾ ಇರ್ತಾನೆ. ಇಲ್ಲಿ ನೆನೆವರ ಅಂದರೆ ಯಾವ ರೀತಿ ನೆನೆವರ, ಇವರು ಮನಸ್ಸಿಗೂ ಪೂರ್ಣವಾಗಿ ಎಟಕಲ್ಲ, ವಾಕ್ಯಗೂ ಪೂರ್ಣವಾಗಿ ಎಟಕಲ್ಲ ಅಂತ ತಿಳಿದು, ಇವ ಪರಮ ಸ್ವತಂತ್ರ ಅಂತ ತಿಳಿದು, ಮಿಕ್ಕವರೆಲ್ಲ ಶುದ್ಧ ಅಸ್ವತಂತ್ರರು ಅಂತ ತಿಳಿದು ನೆನೆವರ. ಅಂಥ ನೆನೆವರನು ಅನುಸರಿಸಿ ತಿರುಗುವನು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿ ಭಗವಂತನನ್ನು ಯಾರು ತಿಳಿಯುತ್ತಾರೋ ದೇವ ಅವರನ್ನ ಬಿಡಲ್ಲ. ಹೇಳ್ತಾರೆ, ನಿಚ್ಚ ಮೆಚ್ಚಿದ ಜನರ ಬಿಡ, ಕಾಡ್ಗಿಚ್ಚು ಗೊಂಡಾರನ್ನದಳು ಗೋಪರನು ಕಾಯ್ದ ಅಂತ. ತನ್ನನ್ನು ಯಾರಾದರೆ ಈ ರೀತಿಯಾಗಿ ತನ್ನ ಸ್ವರೂಪದ ಪರಿಚಯ ಮಾಡಿಕೊಂಡಿರ್ತಾರೆ ಅವರನ್ನೆಂದು ಬಿಡಲ್ಲ. ಇನ್ನ ಜಾಹ್ನವಿ ಜನಕ ಜನದೊಳಗಿದ್ದು ಜನಿಸುವ ಜಗದುದರ ತಾನು. ಈತ ಗಂಗಾತಾತ ತ್ರಿವಿಕ್ರಮ, ಭಗವಂತ ಗಂಗೆಗೆ ಜನನ ಕೊಟ್ಟಿದ ಅಂಥ ಸ್ವಾಮಿ. ಅಷ್ಟೇ ಅಲ್ಲ, ಜನ್ಮ ಋಷಿಗಳ ಕಿವಿಯಿಂದ ಹೊರಬಂದವಳು ಜಾಹ್ನವಿ. ಆ ಜಾಹ್ನವಿ ಜನಕ, ಆ ಜಾಹ್ನ ಗಂಗಾದೇವಿಗೆ ಜನಕ ಅಂದರೆ ಜಗತ್ತನ್ನೇ ಪವಿತ್ರ ಮಾಡತಕ್ಕಂಥ ಗಂಗಾದೇವಿಯನ್ನ ಪಾದದಿಂದ ಹುಟ್ಟಿಸಿದವ, ಅಂಥ ಪವಿತ್ರನಾದವ. ಜನರೊಳಗಿದ್ದು ಜನಿಸುವ ಜಗದುದರ ತಾನು, ಜಗತ್ತನ್ನೇ ಉದರದಲ್ಲಿಟ್ಟುಕೊಂಡು ಧಾರಣೆ ಮಾಡಿರ್ತಕ್ಕಂಥ ಸ್ವಾಮಿ ಜನರೊಳಗೆ ಇದ್ದು ಜನಿಸುವ. ಇದು ಹೇಳ್ತಾ ಇದ್ದಾರೆ, ಈತನಿಗೆ ಹುಟ್ಟು ಅಂದ್ರೆ ಹೇಗೆ ಅಂದರೆ, ಪುತ್ರಾದಿ ಜೀವೇಶು ಸ್ವ ಅಂಶ ಆವಿಷ್ಟತ್ವೇನ ಪ್ರಾದುರ್ಭವತಿ, ಪ್ರಾದುರ್ಭಾವೋ ಹರೇ ಜನಿರಿತಿ ವಚನಾತ್ ಆವಿರ್ಭವತಿ ಇತ್ಯರ್ಥ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಅಂದರೆ ತನಗೆ ಹುಟ್ಟಿಲ್ಲದಿದ್ದರೂ ಕೂಡ ಎಲ್ಲ ಜೀವರಾಶಿಗಳು ಹೊಸ ಶರೀರವನ್ನು ಪಡ್ಕೊಳ್ಳುವಾಗ ಆ ಶರೀರದಲ್ಲಿ ತಾನು ಅವರ ಜೊತೆಗೆ ಸೇರಿಕೊಂಡು ಇನ್ನೊಂದು ರೂಪದಿಂದ ಆವಿರ್ಭೂತನಾಗ್ತಾನೆ. ಅದಕ್ಕೆ ಸ್ವಾಮಿಗೆ ಆ ಆವಿರ್ಭೂತಿಯನ್ನೇ ಹುಟ್ಟು ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ಜನರೊಳಗಿದ್ದು ಜನಿಸುವ ಜಗದುದರ ತಾನು, ಜಗತ್ತಕ್ಕೆ ಜಗತ್ತಿಗೆ ವಿಶೇಷವಾಗಿ ಹುಟ್ಟು ಕೊಡತಕ್ಕಂಥವ, ಜಗತ್ತಿನಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತ ಘನಮಹಿಮ ಗಾಂಗೇಯನುತ ವಿಶ್ವೋದರೋಪಿ ಜೀವಾನಾಂ ಸಕಾಶಾತ್ ಪುತ್ರತ್ವೇನ ಅವತೀರ್ಯ ಸ್ವಪಿತೃತ್ವೇನ ವಿದ್ಯಮಾನ ಸ್ವದಾಸ ಜನ ಕೃತ ಲಾರಣ ಪಾರಣ ಗಾಯನಾದಿಕಂ ಶೃಣ್ವನ್ ಹೇಳ್ತಾ ಇದ್ದಾರೆ. ಇಲ್ಲಿ ಹುಟ್ಟಿ ಬಂದಂತಹ ಸ್ವಾಮಿ ಅಂದರೆ ಎಲ್ಲರ ಅಂದರೆ ತಂದೆ ತಾಯಿಗಳ ಮೂಲಕ ಏನು ಮಗು ಅಂತ ಬರುತ್ತೆ, ಆ ಮಗುವಿನೊಳಗೆ ತಾನೇ ಇದ್ದು ಒಂದು ರೂಪದಿಂದ ಪ್ರಾದುರ್ಭೂತನಾಗಿರ್ತಕ್ಕಂಥ ಹರಿ ಏನು ಮಾಡುತ್ತಾನೆ ಅಂದರೆ, ತನ್ನ ತಂದೆ ತಾಯಿ ಅಂತ ಕರೆಸಿಕೊಂಡಿರುವಂತ ಆ ಕೂಸಿಗ ತಂದೆ ತಾಯಿ ಅಂತ ಕರೆಸಿಕೊಂಡಿರುವಂತಹ ಅವರು ಏನು ಮಾಡುತ್ತಾರೆ, ಆ ಮಗುವಿಗೆ ಲಾಲನ ಪಾಲನಾದಿಗಳೆಲ್ಲ ಮಾಡುತ್ತಾ ಗಾನಾದಿಗಳು ಮಾಡುತ್ತಾ ಇದ್ದಾರಲ್ಲ, ಅದನ್ನು ಕೇಳುತ್ತಾ ಇರ್ತಾನಂತೆ ಆ ಮಗುವಿನೊಳಗೆ ತಾನೂ ಇದ್ದುಕೊಂಡು. ಇಲ್ಲಿ ಷೋಡಶಿಯಲ್ಲಿ ಹೇಳುತ್ತಾರೆ, ಹುಟ್ಟು, ಮಗುವಿನ ಹುಟ್ಟು ಅಂದ್ರೆ ಎರಡು ರೀತಿ ಅನುಸಂಧಾನ ಅಂತ. ಒಂದು ಸಾಮಾನ್ಯ ಜನರು, ನಮಗೆ ಮಗು ಹುಟ್ಟಿದಾಯಿತು, ಜೀವ ಬಂತು, ಆ ಜೀವ ಹುಟ್ಟಿದ್ದಕ್ಕೆ, ಆ ಒಂದು ಜೀವ ಬಂದದ್ದಕ್ಕೆ ಸಂತೋಷ ಅಂತ ನಮಗೆ ಮಗು ಬಂತು ಅಂತ ಉತ್ಸವ ಮಾಡುತ್ತಾರೆ. ಆದರೆ ಜ್ಞಾನಿಗಳಾದವರು ಹೇಗೆ ಮಾಡುತ್ತಾರೆ ಅಂದರೆ, ಆ ಜೀವಿಯ ಜೊತೆಗೆ ಸ್ವಾಮಿಯ ರೂಪ ಬಂತಲ್ಲ ಅದಕ್ಕೆ ಉತ್ಸವ ಮಾಡುತ್ತಾರಂತೆ ಜ್ಞಾನಿಗಳಾದವರು. ಆ ರೂಪ ಬಂದದ್ದಕ್ಕೆ ಉತ್ಸವ ಮಾಡುತ್ತಾರೆ. ಒಂದು ರೂಪ ಭಗವಂತನದ್ದು ನಮ್ಮ ವಂಶದಲ್ಲಿ ಬಂತು, ಅದ್ಭುತವಾದ್ದು. ಅಷ್ಟೇ ಅಲ್ಲ, ಆ ರೂಪಕ್ಕೆ ನಾಮಕರಣ ಮಾಡುತ್ತಾರೆ, ಅವರು ಆ ರೂಪಕ್ಕೆ ಲಾಲನ ಪಾಲನಾದಿಗಳು ಮಾಡುತ್ತಾರೆ. ಆ ಮಗುವಿಗೆ ಏನು ಉಣಿಸಿದರೂ ಆ ಸ್ವಾಮಿಗೆ ಉಣಿಸಿದಂತೇನೆ, ಏನು ಮಾಡಿದರೂ ಕೂಡ ಆ ಸ್ವಾಮಿಗೇನೆ, ಏನು ವಸ್ತ್ರ ಉಡಿಸಿದರೂ ಸ್ವಾಮಿಗೇನೆ, ಆ ಸ್ವಾಮಿಗೇನೆ ದೃಷ್ಟಿಯಲ್ಲಿ ಮಾಡ್ತಾ ಮಾಡ್ತಾ ಬರ್ತಾರೆ. ಅದರಿಂದ ಏನಾಗುತ್ತೆ ಅವರಿಗೆ, ಜ್ಞಾನಿಗಳಾದವರಿಗೆ ಮಕ್ಕಳು ಹುಟ್ಟಿದರು, ಮಕ್ಕಳನ್ನು ಲಾಲನ ಪಾಲನೆ ಮಾಡಿದರೂ, ಮೇಲ್ನೋಟಕ್ಕೆ ಎಲ್ಲರೂ ಮಾಡಿದಂತೆ ಕಂಡರೂ ಕೂಡ ಅದು ಪ್ರತಿಯೊಂದು ಅವರಿಗೆ ಮೋಕ್ಷಕ್ಕೆ ಕಾರಣ ಆಗ್ತಾ ಇರುತ್ತೆ. ಮಕ್ಕಳೊಳಗೆ ಭಗವಂತನನ್ನೇ ನೋಡಿ ಆ ಭಗವಂತನ ದೃಷ್ಟಿಯಿಂದಲೇನೆ ಎಲ್ಲ ಉಪಚಾರಗಳನ್ನು ಮಾಡುತ್ತಾ ಇರ್ತಾರೆ. ಗಾನವನ್ನೂ ಕೂಡ ಅವರಿಗೇನು ತೊಟ್ಟಲಿತ್ತು ಹಾಕಿ ತೂಗುವುದು ಮೊದಲಾದ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಆ ಭಗವಂತನ ದೃಷ್ಟಿಯಲ್ಲೇ ಮಾಡುತ್ತಾ ಬರುತ್ತಾರೆ. ನಾವು ಹಾಗೆ ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ಘನ ಮಹಿಮಾ, ಎಂಥ ಮಹಿಮಾ ಅಂದ್ರೆ ಗಾಂಗೆಯನುತ ಭೀಷ್ಮಾಚಾರ್ಯರಿಂದ ಸ್ತೋತ್ರಕ್ಕೆ ಪಾತ್ರನಾದವ ಮಹಾತ್ಮರಿಂದ ವಿಶೇಷವಾಗಿ ಭಗವಂತ ತಾನು ಸ್ತೋತ್ರಕ್ಕೆ ಪಾತ್ರನಾದಂತಹ ಸ್ವಾಮಿ ಗಾಯನವ ಕೇಳುತ್ತ ಅಂದರೆ ಈ ಜೀವರಾಶಿಗಳು ಅವರು ಆ ಮಕ್ಕಳಲ್ಲಿ ಏನು ಭಗವಂತನ ನೋಡತ ಏನು ವಿಶೇಷವಾಗಿರತಕ್ಕಂತಹ ಗಾನಾದಿಗಳು ಮಾಡುತ್ತಾರೆ, ಲಾಲನ ಪಾಲನಾದಿಗಳು ಮಾಡುತ್ತಾರೆ, ಅದನ್ನು ಕೇಳತಾ ಗಗನಚರ ವಾಹನ ದಿವವು ಕಸರೊಡನೆ ಚಿರುಕುವ ಮನೆ ಮನೆಗಳಲ್ಲಿ, ಆ ಮನೆ ಮನೆಗಳಲ್ಲಿ ಭಗವಂತ ಈ ರೀತಿಯಲ್ಲಿ ಆಯಾ ಮಕ್ಕಳ ಹೆಸರಲ್ಲಿ ತಾನೇ ಇದ್ದುಕೊಂಡು ಗರುಡ ವಾಹನನಾದ ಸ್ವಾಮಿ ಆ ಮಕ್ಕಳೊಳಗೆ ತಾನೇ ಇದ್ದು ಬೆಳೀತಾ ಎಲ್ಲರಿಗೂ ಸಂತೋಷ ಕೊಡುತ್ತಾನೆ ಅಂತ ಒಂದು ಅರ್ಥ. ಇನ್ನೊಂದು ಹೇಳುತ್ತಾರೆ, ಘನ ಮಹಿಮಾ ಗಾಂಗೆಯನುತ ಭೀಷ್ಮಾಚಾರ್ಯರಿಂದ ಸ್ತೋತ್ರಕ್ಕೆ ಪಾತ್ರನಾದಂತಹ ಮಹಾನುಭಾವರವರು ಭಗವಂತ ಅಂತಹ ಸ್ವಾಮಿ ಗಾಯನವ ಕೇಳುತ್ತ ಅಂದರೆ ಈತ ಮನವಚನ ಕತಿ ದೂರ ನೆನವರನ್ನು ಅನುಸರಿಸಿ ತಿರುಗುವನು, ಆದ ಮೇಲೆ ಜಾಹ್ನವಿ ಜನಕನೀತ ಜನರೊಳಗಿದ್ದು ಜನಿಸುವ ಜಗದುದರ ಅಂತ ಈ ರೀತಿಯಲ್ಲಿ ಭಗವಂತ ಘನಮಹಿಮ ಗಾಂಗೆಯನುತ ಅಂತ ಯಾರು ಗಾನ ಮಾಡುತ್ತಾರೆ ಏನಂತ, ಈ ಜ್ಞಾನ ಕೊಟ್ಟದ್ದು ಅವನೇ, ಆ ಜ್ಞಾನವನ್ನ ಕೊಟ್ಟು ನನ್ನಿಂದ ಗಾನ ಮಾಡಿಸ್ತಾ ಇರೋದು ಅವನೇ ಅಂತ ತಿಳ್ಕೊಂಡು ಯಾರು ಗಾನ ಮಾಡುತ್ತಾರೋ ಆ ಗಾನವ ಕೇಳುತ್ತಾ ಎಲ್ಲಿ ತಿರುಗ್ತಾನೀತ ಗಗನ ಚರ ವಾಹನ, ಗಗನದಲ್ಲಿ ಚರಿಸುವುದು ಇಬ್ಬರು, ಒಂದು ಗರುಡ ದೇವರು ಹೌದು, ಇನ್ನೊಂದು ವಾಯುದೇವರು ಹೌದು, ಅವರು ಗಗನದಲ್ಲೇ ಚರಿಸುವವರು. ಆದ್ದರಿಂದ ವಾಯುವಾಹನ ಗರುಡ ವಾಹನನಾಗಿ ಭಗವಂತ ಏನು ಮಾಡುತ್ತಾನೆ ಅಂದರೆ ಮನೆ ಮನೆಗಳಲ್ಲಿ ತಿರುಗುವನು. ತಾತ್ಪರ್ಯ ಇಲ್ಲಿ, ಸಾಮಾನ್ಯ ಭಕ್ತರು ಏನು ಶಾಸ್ತ್ರ ಗೊತ್ತಿಲ್ಲದವರು ಮಾಡುವ ಸ್ತೋತ್ರಕ್ಕೂ ಹಿಗ್ಗಿ ಅವರ ಮನೆ ಮನೆಗಳಲ್ಲಿ ಭಗವಂತ ತಿರುಗ್ತಾನೆ ಅಂತ ಒಂದರ್ಥ. ಇನ್ನು ಎರಡನೇ ಅರ್ಥ ಏನು ಅಂದರೆ ಆಯಾ ಭಕ್ತರ ಮಕ್ಕಳ ಬಂದಾಗ ಆ ಮಕ್ಕಳೊಳಗೆ ತಾನೇ ಇದ್ದು ಆ ರೂಪದಲ್ಲಿದ್ದು ಅವರು ಮಾಡುವ ಗಾನ ಪಾಲನಾದಿಗಳನ್ನು ಕೇಳುತ್ತಾ ಸಂತೋಷವಾಗಿ ಅವರವರ ಮನೆಗಳಲ್ಲಿ ತಿರುಗ್ತಾನೆ ಅಂತ ಒಂದಾದರೆ, ಇನ್ನೊಂದು ರೀತಿಯಲ್ಲಿ ಏನು ಹೇಳುತ್ತಾ ಇದ್ದಾರೆ, ಈ ಭಕ್ತರೇನಿರ್ತಾರಲ್ಲ ಅವರೇನು ಮಾಡುತ್ತಾರೆ, ಈ ಭಗವಂತ ನನ್ನ 11 ಇಂದ್ರಿಯಗಳಲ್ಲಿ ನಿಂತು ಆ 11 ಇಂದ್ರಿಯಗಳ ವ್ಯಾಪಾರ ಇವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವರಲ್ಲಿ ಪುಟಿದದ್ದಿರುತ್ತೆ. ಅದರಿಂದ ಅಂತಹ ಭಕ್ತರು ಯಾರಾದರೆ ಸ್ವಾಮಿ ನೀನೇ ನನ್ನ 11 ಇಂದ್ರಿಯದಲ್ಲಿ ನಿಂತು ವ್ಯಾಪಾರಗಳನ್ನು ಮಾಡಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರಪೂರ್ವಕ ಯಾರು ಭಗವಂತನ ಸ್ತೋತ್ರ ಮಾಡುತ್ತಾ ಇರ್ತಾರೆ ಅಂಥವರನ್ನ ಅನುಸರಿಸಿ ತಿರುಗುವನು. ಅವರು ಮಾಡುವ ಗಾಯನ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿರತಕ್ಕಂತಹ ಗಾನ ಏನದಲ್ಲ ಅದು ಕೇಳುತ್ತಾ ಗಗನಚರ ವಾಹನನಾಗಿ ತಿರುಗ್ತಾನಂತೆ. ಎಲ್ಲೆಲ್ಲಿ ತಿರುಗ್ತಾನೆ ಅಂದರೆ ಮನೆ ಮನೆಗಳಲ್ಲಿ. ಮೊದಲನೇ ಮನೆ ಸ್ವರೂಪ ದೇಹ, ಎರಡನೇ ಮನೆ ಲಿಂಗ ದೇಹ, ಮೂರನೇ ಮನೆ ಅನಿರುದ್ಧ ದೇಹ, ನಾಲ್ಕನೇ ಮನೆ ಸ್ಥೂಲ ದೇಹ. ಸ್ವರೂಪ ದೇಹದಲ್ಲಿ ಸ್ವರೂಪ ದೇಹವೇ ದೊಡ್ಡ ಮನೆ. ಆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮನೆಗಳು ಯಾವುದು? 11 ಇಂದ್ರಿಯಗಳು. ಅಲ್ಲಿ ಸ್ವರೂಪ ದೇಹದಲ್ಲಿ ಮಿಕ್ಕವರಿಗೆ ಪ್ರವೇಶವಿಲ್ಲ. ಅದಕ್ಕೆ ಗಗನಚರ ವಾಹನ, ಗಗನದಲ್ಲಿ ಚಲಿಸುವ ವಾಯುದೇವರನ್ನೇ ವಾಹನವಾಗಿಟ್ಟುಕೊಂಡು 11 ಇಂದ್ರಿಯಗಳಲ್ಲಿ ವಿಶೇಷವಾಗಿ ತಿರುಗುವ. ಅಥವಾ ಆ ಸ್ವರೂಪ ದೇಹದ ಅಷ್ಟದಳ ಕಮಲದಲ್ಲಿರತಕ್ಕಂಥ 8 ದಳಗಳಲ್ಲಿ ವಾಯುದೇವರ ವಾಹನನಾಗಿ, ವಾಯು ವಾಹನನಾಗಿ ಸ್ವಾಮಿ ತಿರುಗ್ತಾ ಇರುತ್ತಾನೆ. ಮನೆ ಮನೆಗಳಲ್ಲಿ ಅಷ್ಟ ದಿಪ್ಪಾಲಕರ ಮನೆ ಮನೆಗಳಲ್ಲಿ ತಿರುಗ್ತಾನೆ. ಇಷ್ಟು 11 ಇಂದ್ರಿಯಗಳಲ್ಲೂ ತಿರುಗ್ತಾ ಬರುತ್ತಾನೆ. ಇಡೀ ದೇಹದ ಕಣಕಣಗಳಲ್ಲಿ ವಾಯು ವಾಹನನಾಗಿ ತಿರುಗ್ತಾನೆ ಸ್ವರೂಪ ದೇಹದಲ್ಲಿ. ಲಿಂಗ ದೇಹದಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ಸೇವೆಯನ್ನ ತಗೊಳ್ಳುತ್ತಾ ಆ 11 ಸ್ವರೂಪ ಲಿಂಗ ದೇಹದ 11 ಇಂದ್ರಿಯಗಳಲ್ಲೂ ವಾಯುವಾಹನನಾಗಿ ತಿರುಗ್ತಾನೆ. ಇನ್ನ ಅನಿರುದ್ಧ ದೇಹದಲ್ಲೂ ಎಲ್ಲಾ ದೇವತೆಗಳಿದ್ರೂ ಕೂಡ, ಅಲ್ಲಿ ಹೇಳುತ್ತಾರೆ ದೇವತೆಗಳಲ್ಲಿ ಇದ್ರೂ ಕೂಡ ಅವರಿಗೆ ಕೆಲಸವಿಲ್ಲ, ಕಾರ್ಯವಿಲ್ಲ, ಚಲಿಸರು ಅಂತ. ಅದಕ್ಕೆ ಭಾರತೀ ದೇವ ಸ್ತೋತ್ರ ಮಾಡುತ್ತಾ ವಿಜಯದಾಸರು ಭಾರತಿ ಮಜ್ಜನನೀಯ ಭಾರತಿ ಅಂತ ಹೇಳುತ್ತಾ, ಗುಣತ್ರಯಾತ್ಮಕವಾದ ಲಿಂಗ ದೋಳು ಅನುರೂಪಲಾಗಿ ತೋರಂಗ, ಮುಖ ಅನಿಲಾಂತರ್ಗತ ಪಾಂಡುರಂಗ, ಪಾದ ವನಜಯುಗಳ ಮತ್ತ ಭೃಂಗಿಸಿ ತತ್ವ ಕಾರ್ಯ, ಅನಿರುದ್ಧ ದೇಹಸ್ಥ ಅನಿಮಿಷರುಳು ಪೊಕ್ಕು ದ್ವಿನವ ರೂಪದಿ ಮಾಳ್ಪೆ ಭಾರತಿ ಮಜ್ಜನನೀಯೇ ಭಾರತಿ. ಅನಿರುದ್ಧ ದೇಹದಲ್ಲಿ ಎಲ್ಲಾ ದೇವತೆಗಳಿದ್ರು ಕೂಡ ಅವರಿಗೆ ವ್ಯಾಪಾರವ ಮಾಡರು ಅಂತ ಹೇಳ್ತಾ ಇದ್ದಾರೆ, ಕೆಲಸವ ಮಾಡರು. ಅವರಲ್ಲಿ ಭಾರತೀ ದೇವಿಯ ನಿಂತು ಮಾಡಿಸ್ತಾರೆ, ವಾಯುದೇವರು ನಿಂತು ಮಾಡಿಸ್ತಾರೆ. ಅದರಿಂದ ಅಲ್ಲೂ ವಾಯುವಾಹನನಾಗಿಯೇ 11 ಇಂದ್ರಿಯಗಳೆಂಬ ಮನೆಗಳಲ್ಲಿ ಅಷ್ಟದಳ ಕಮಲದಲ್ಲಿ ತಿರುಗುವ ನಂತರ ಮತ್ತು ಸ್ಥೂಲ ದೇಹಕ್ಕೆ ಬಂದಾಗ ಅಲ್ಲಿ ಗರುಡ ವಾಹನನಾಗಿ ಭಗವಂತ ತಿರುಗ್ತಾನೆ 11 ಇಂದ್ರಿಯಗಳಲ್ಲಿ. ಹೌದು, ಯಾಕೆ ಅಂದರೆ 11 ಇಂದ್ರಿಯಗಳಿಗೆ ಪ್ರೇರಣೆ ಕೊಡುವುದು, 11 ಇಂದ್ರಿಯಗಳ ಕಂಟ್ರೋಲ್, 11 ಇಂದ್ರಿಯಗಳನ್ನು ನಡೆಸುವುದು ಯಾವುದು ಅಂದರೆ ಇಡೀ 72,000 ನಾಡಿಗಳು. ಆ 72,000 ನಾಡಿಗಳ ಮೂಲಕವೇ ಇಡೀ 11 ಇಂದ್ರಿಯಗಳ ವ್ಯಾಪಾರ ನಡೆಯುತ್ತೆ. ಆ 72,000 ನಾಡಿಗಳಲ್ಲಿ ದೇವರ ಬೃಹತೀ ಸಹಸ್ರ ಪ್ರತಿಪಾದ್ಯ ಗರುಡ ವಾಹನ ಭಗವದ್ ರೂಪಗಳು ನಿಂತಿವೆ, ಸ್ತ್ರೀ ಪುರುಷ ರೂಪಗಳು ನಿಂತಿವೆ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಅದರಿಂದ ಇಲ್ಲಿ ಭಗವಂತ ಮನೆ ಮನೆಗಳಲ್ಲಿ 72,000 ನಾಡಿಗಳು, ಒಂದೊಂದು ನಾಡಿಯೂ ಒಂದೊಂದು ಮನೆ, ಆ ರೀತಿ ಮನೆ ಮನೆಗಳಲ್ಲಿ ಗರುಡ ವಾಹನನಾಗಿ ತಿರುಗ್ತಾನೆ. ಅದರಿಂದ ಪ್ರೇರಿತವಾದ 11 ಇಂದ್ರಿಯಗಳಲ್ಲೂ ಕೂಡ ಭಗವಂತ ಗಗನಚರ ವಾಹನ ಗರುಡ ವಾಹನನಾಗಿ ತಿರುಗುತ್ತಾನೆ, ಮನೆ ಮನೆಗಳಲ್ಲಿ ಸಂಚರಿಸುವ ಅಂದ್ರು. ಹೇಗೆ? ದಿವವು ಕಸರೊಡನೆ. ದ್ಯು ಅಂದ್ರೆ ಸ್ವರ್ಗ, ಅದೇ ಓಕಸ್ಸು ಅಂದರೆ ಮನೆ, ಅದೇ ಮನೆಯಾಗಿರುವವರು ದೇವತೆಗಳು. ದೇವತೆಗಳೊಡಗಣೆ ತಿರುಗುವ, ಹೌದು, ಸ್ವರೂಪ ದೇಹದಲ್ಲಿ ವಾಯುದೇವರ ಜೊತೆ ತಿರುಗ್ತಾರೆ, ಲಿಂಗ ದೇಹದಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಂದ ಗೂಡಿ ಒಡಗೂಡಿಕೊಂಡು ತಿರುಗ್ತಾರೆ, ಇನ್ನು ಅನಿರುದ್ಧ ದೇಹದಲ್ಲಿ ಅವರಿಂದೆಲ್ಲ ದೇವತೆಗಳಿಂದ ಒಡಗೂಡಿ ತಿರುಗ್ತಾನೆ, ಇನ್ನ ಸ್ಥೂಲ ದೇಹದಲ್ಲಿ ಎಲ್ಲಾ ದೇವತೆಗಳಿಂದ ಕೂಡಿಕೊಂಡು ಎಲ್ಲಾ ಇಂದ್ರಿಯಗಳಲ್ಲಿ ಸಂಚಾರ ಮಾಡುತ್ತಾ ಅಲ್ಲಲ್ಲಿ ಪ್ರೇರಣೆ ಧಾರಕ ಪೋಷಕ ಚೇಷ್ಟಕ ಪ್ರೇರಕ ರೂಪಗಳಿಂದ ತಾನೇ ನಿಂತು ಎಲ್ಲಾ ಕಾರ್ಯ ನಡೆಸ್ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತ ಮಾಡುತ್ತಾ ಇದ್ದಾನೆ ಅಂತ ತಿಳಿದು ಯಾರು ಇದನ್ನು ಗಾನ ಮಾಡುತ್ತಾರೋ ಆ ಗಾನ ಕೇಳುತ್ತಾ ಅವರವರ ಮನೆಗಳಲ್ಲಿ ತಿರುಗುವ. ತಿರುಗುವುದು ಒಂದು ಅರ್ಥ ಏನು ಅವರ ಗಾನ ಕೇಳುತ್ತಾ ತಿರುಗೋದು ಅಂದರೆ ನಾನು ನಿಮ್ಮಲ್ಲಿ ನಿಂತು ಈ ಇಂದ್ರಿಯಗಳಲ್ಲಿ ಈ ವ್ಯಾಪಾರ ಮಾಡಿಸ್ತಾ ಇದ್ದೇನೆ ಅಂತ ಎಚ್ಚರ ಕೊಡುವುದೇ ತಿರುಗುವುದು. ನಮಗೆ ಎಚ್ಚರ ಇಲ್ಲದಿದ್ದು ತಿರುಗ್ತಾನೆ ಇರ್ತಾನಾತ. ಇಲ್ಲಿ ನಾವು ಹೇಳುವ ಅಂದ್ರೆ ಆ ಭಕ್ತರು ಮಾಡುವಂತಹ ಗಾನವನ್ನ ಕೇಳತಾ ತಿರುಗೋದು ಅಂದರ್ಥ ಏನು? ಅವರು ಗಾನ ಮಾಡದಿದ್ರು ಕೂಡ ತಿರುಗ್ತಾನೆ ಇರ್ತಾನೆ, ಇಲ್ಲದಿದ್ರೆ ಇಂದ್ರಿಯಗಳ ವ್ಯಾಪಾರವೇ ಆಗಲ್ಲ. ಹಾಗಾದ್ರೆ ಇಲ್ಲಿ ಪ್ರತ್ಯೇಕವಾಗಿ ತಿರುಗುವುದು ಅಂದ್ರೆ ಆಯಾ ಇಂದ್ರಿಯಗಳಲ್ಲಿ ನಾನು ಇಂಥ ವ್ಯಾಪಾರ ಮಾಡಿಸ್ತಾ ಇದ್ದೇನೆ ಎಂಬುದು ಅನುಭವಕ್ಕೆ ಕೊಡುವುದನ್ನೇ ತಿರುಗುವುದು ಅಂತ ಹೇಳ್ತಾ ಇದ್ದಾರೆ, ಸಂಚರಿಸುವುದು ಅಂತ. ಆ ರೀತಿಯಲ್ಲಿ ಘನಮಹಿಮ ಗಾಂಗೆಯನುತ ಅಂದ್ರು. ಗಂಗೆಯಿಂದ ಹುಟ್ಟಿ ಬಂದಿರತಕ್ಕಂತಹ ವಿಶೇಷವಾದ ಭೀಷ್ಮಾಚಾರ್ಯರಿಂದ ಸ್ತೋತ್ರಕ್ಕೆ ಪಾತ್ರನಾದಂತಹ ಭಗವಂತ ನಾವು ಮಾಡುವ ಸ್ತೋತ್ರಕ್ಕೂ ಕೂಡ ಮೆಚ್ಚಿ ಅಂದರೆ ಸ್ವಾಮಿ ನನ್ನ ಇಂದ್ರಿಯಗಳಲ್ಲಿ ನೀನೇ ವ್ಯಾಪಾರ ಮಾಡಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರಪೂರ್ವಕ ಯಾರು ಸ್ತೋತ್ರ ಮಾಡುತ್ತಾರೆ ಅವರ ಸ್ತೋತ್ರವನ್ನೆಲ್ಲ ಅದ್ಭುತವಾಗಿ ಕೇಳತಾ ತಾನು ನಮ್ಮ ಇಂದ್ರಿಯಗಳಲ್ಲಿ ತಿರುಗಾಡತಾ ಆ ತಿರುಗಾಡುವ ತನ್ನ ವಿಶೇಷವಾದ ಚರ್ಯಗಳನ್ನೆಲ್ಲ ತೋರತಾ ಬರುತ್ತಾನೆ. ಇಷ್ಟು ವ್ಯಾಪಾರ ಭಗವಂತ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸ್ವರೂಪಂ ಸ್ಮರತಃ ಭಕ್ತಾನ್ ಅನುಯಾತಿ ಅನುಗಚ್ಚತಿ ಅಂತ ಹೇಳ್ತಾ ಇದ್ದಾರೆ. ಆತನ ರೂಪ ಇಂಥದ್ದು, ಎಲ್ಲಾ ರಾತ್ರಿ ಕೂಡ ಭಗವಂತ ಈ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ಗಗನಚರ ವಾಹನ ಗಾಂಗೆಯನುತ ಅಂದ್ರು. ಗಾಂಗೆಯನುತ ಅಂದ್ರೆ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಯುದ್ಧರಂಗದಲ್ಲಿ ಕೃಷ್ಣ ನಾನು ಅಸ್ತ್ರ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ ಕೃಷ್ಣನಿಂದ ಅಸ್ತ್ರ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡುತ್ತಾರೆ ಅವರು. ಅಲ್ಲಿ ಮೊದಲನೇ ತಪ್ಪು ಏನಪ್ಪಾ ಅಂದರೆ ಸ್ವಾಮಿ ಸತ್ಯ ಸಂಕಲ್ಪ ಅಂತ ಗೊತ್ತಿದ್ರೂ ಕೂಡ ಅವ ಅಸ್ತ್ರ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ ಅದಕ್ಕೆ ತಿರುಗಿಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ಹಿಡಿಸ್ತೇನೆ ಅಂತ ಸಂಕಲ್ಪ ಮಾಡಿದರಲ್ಲ, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದ ಸಂಕಲ್ಪವನ್ನು ಮಾಡಿದ್ದು ಮೊದಲನೇ ತಪ್ಪು. ಎರಡನೆಯದು, ಆ ಅಸ್ತ್ರವನ್ನಾದರೂ ಹಿಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಹೇಗೆ? ದೇವರನ್ನ ಬಾಣದಿಂದ ಹೊಡೆದು ಆತನಿಗೆ ಸಿಟ್ಟು ತರಸಿ ಅದರ ಮೂಲಕ ಆತನಿಂದ ಅಸ್ತ್ರ ಹಿಡಿಸಬೇಕೆಂಬ ಪ್ರಯತ್ನ ಮಾಡಿತ್ತು. ಒಂದು, ಛೇದ ಭೇದಾದಿಗಳಿಲ್ಲ ದೇವರನ್ನ ಇಲ್ಲದ ದೇವರನ್ನ ಬಾಣದಿಂದ ಹೊಡೆದು ನಾನು ಸಿಟ್ಟು ತರಿಸಬಲ್ಲೆ ಅಂತ ಬಂತಲ್ಲ, ಎರಡನೇ ತಪ್ಪು. ಇನ್ನೊಂದು, ಸಿಟ್ಟೇ ಇಲ್ಲದ ಸ್ವಾಮಿ, ಸಿಟ್ಟಿಗೆ ಮೂಲಭೂತವಾದ ತಮೋ ಗುಣವೇ ಇಲ್ಲದ ಸ್ವಾಮಿಗೆ ಸಿಟ್ಟು ತರಿಸಬಲ್ಲೆ ಅಂತ ಆಲೋಚನೆ ಬಂತಲ್ಲ, ಅದು ನಾಲ್ಕನೇ ತಪ್ಪು. ಇಂಥ ಸ್ವಾಮಿಯನ್ನ ಸಿಟ್ಟು ತರಿಸಬಲ್ಲೆ ಅಂತ ಪ್ರಯತ್ನ ಮಾಡಿ 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 ಕೊನೆಗೆ ಅಯ್ಯೋ ನನ್ನಿಂದ ಆಗಲಿಲ್ಲ ಅಂತ ಕೈಸೋತು ಕೂತರಲ್ಲ, ಅದು ಕೊನೆಯದು. ಅಂದ್ರೆ ನಾ ಮಾಡಬಲ್ಲೆ, ನಾನು ಬಿಟ್ಟೆ ಅಂತ ಬಂತಲ್ಲ. ಇಷ್ಟೆಲ್ಲಾ ಅಪರಾಧಗಳು ಬಂತು ಸ್ವಾಮಿಯೇ ಮಾಡಿ ಮಾಡಿಸುವಾಗ. ಯದ್ಯಪಿ ಮಹಾಜ್ಞಾನಿಗಳವರು ಆ ತತ್ಕಾಲದಲ್ಲಿ ಭಗವಂತ ಆ ರೀತಿ ಅವರಿಂದ ಮಾಡಿಸಿದ, ಅಂಥ ಅಪರಾಧಗಳು ಮಾಡಿದರೂ ಕೂಡ ಕ್ಷಮಾನಂತನಾಗಿ ಭಗವಂತ ಕೊನೆ ಕಾಲದಲ್ಲಿ ಪೂರ್ಣಾನುಗ್ರಹ ಮಾಡಿದ. ಅದನ್ನೇ ನೆನೆತಾರವರು, ಸ್ವಾಮಿ ಸ್ವನಿಯಮಂ ಅಪಹಾಯ ಅಂತ ಹೇಳ್ತಾರೆ. ಯದ್ಯಪಿ ಇಲ್ಲಿ ತುಂಬಾ ಸಂಶಯಗಳು ಬರುತ್ತೆ. ದೇವ ಭೀಷ್ಮಾಚಾರದ ಪ್ರತಿಜ್ಞೆ ನಿಲ್ಲಿಸಲಿಕ್ಕಾಗಿ ತನ್ನ ಪ್ರತಿಜ್ಞೆ ಮುರದ ಅಂದ್ರೆ ತನ್ನ ಸತ್ಯ ಸಂಕಲ್ಪತ್ವ ಎಂಬ ಗುಣವೇ ಧ್ವಂಸ ಆಯಿತಲ್ಲ. ತಾನು ಅಸ್ತ್ರ ಹಿಡಿಯಲ್ಲ ಎಂಬ ತನ್ನ ಪ್ರತಿಜ್ಞೆ ಮುರಿದು ಬಿಟ್ರೆ, ತನ್ನ ಮಾತೆ ತಾನು ಮುರಿದು ಬಿಟ್ರೆ, ಅವನ ಸಂಕಲ್ಪವೇ ಮುರಿದು ಹೋದರೆ ಇನ್ನ ಇಡೀ ಜಗತ್ತನ್ನು ರಕ್ಷಣೆ ಮಾಡುತ್ತೇನೆ ಎಂಬ ಸಂಕಲ್ಪವೂ ಮುರಿಯಲ್ಲ ಅಂತ ನಂಬಿಕೆ ಏನು? ಇಲ್ಲ, ಎಲ್ಲಾ ಭಕ್ತರಿಗೂ ಸಂಶಯ ಹುಟ್ಟುತ್ತೆ. ಇವ ಈತನ ಸಂಕಲ್ಪ ಎಂದು ಮುರಿಯಲ್ಲ ಅಂತ ನಂಬಿಕೆ ಇಟ್ಟುಕೊಂಡವರಿಗೆ ಇದು ಯಾವುದೇ ಆಗಲಿ, ಅದು ಭಕ್ತನಿಗಾಗಲಿ ಯಾವುದೇ ಆಗಲಿ, ತನ್ನ ಸಂಕಲ್ಪ ಮುರದದ್ದೇ ಆದರೆ ನಾಳೆ ಬೆಳಿಗ್ಗೆ ನಮ್ಮ ಗತಿ ಏನು? ಯಾವುದೋ ಒಂದು ನೆಪ ಇಟ್ಟು ನಮ್ಮದು ರಕ್ಷಣೆ ಮಾಡುತ್ತೇನೆ ಎಂಬ ಸಂಕಲ್ಪ ಮುರಿದು ಬಿಟ್ಟರೆ ನಮ್ಮ ಗತಿ ಏನು? ಈತನ ನಂಬೋದು ಹೇಗೆ ಎಂಬ ಸಂಶಯಗಳು ಬರ್ತಾ ಇರುವಾಗ ಅಲ್ಲಿ ಉತ್ತರ ಹೀಗೆ, ಭಗವಂತ ತಾನು ತನ್ನ ಸತ್ಯ ಸಂಕಲ್ಪತ್ವವನ್ನು ಸ್ಥಾಪನೆ ಮಾಡಿಯೇ ಮಾಡಿದ್ದಾನೆ. ಅದು ಹೇಗೆ ಅಂದರೆ ಅಲ್ಲಿ ನಾನಾಗಿ ಅಸ್ತ್ರವನ್ನು ಹಿಡಿಯಲ್ಲ, ನಾನಾಗಿ ಅಸ್ತ್ರವನ್ನು ಹಿಡಿಯಲ್ಲ, ತಾನಾಗಿ ಅಸ್ತ್ರ ಹಿಡಿಯಲ್ಲ ಅಂದರೆ ಎಂಥ ಪರಿಸ್ಥಿತಿಯೂ ಹಿಡಿಯಲ್ಲ ಅಂತ. ಅದೇ ನಡೆಯಿತು. ಭೀಷ್ಮಾಚಾರ್ಯರು ಎಷ್ಟೇ ಬಾಣಗಳಿಂದ ಹೊಡೆದರೂ ಕೂಡ ಹೇಗೆ ಕೃಷ್ಣ ಕಾಣತಾ ಇಲ್ಲಂತೆ, ಯುದ್ಧರಂಗದಲ್ಲಿ ಕೂತವರಿಗೆ ಸಾರಥಿ ಸ್ಥಾನದಲ್ಲಿ ಕೂತ ಕೃಷ್ಣ ಕಾಣತಾ ಇಲ್ಲ, ಬಾಣಗಳ ಮುದ್ದೆ ಕಾಣತಾ ಇದೆ, ಇಡೀ ಮೈ ತುಂಬ ರಕ್ತ ಸುರಿದು ಹೋಗ್ತಾ ಇದೆ. ಏನು ಇಡೀ ಮೈ ಎಲ್ಲ ಬಾಣದ ಪ್ರಯೋಗ ಅಂತ. ಆದರೂ ಕೂಡ ಕೀರು ಆ ತುಟಿಯ ಮೇಲೆ ನಗು ಚೂರೂ ಅಳಿಯಲಿಲ್ಲ ಕೃಷ್ಣನದ್ದು, ಅಸ್ತ್ರ ಹಿಡಿಯಲಿಲ್ಲ. ಯಾವಾಗಾದರೆ ಭೀಷ್ಮಾಚಾರ್ಯರು ಕೈ ಸೋತು ಬಿದ್ರು, ಅಯ್ಯೋ ನನಗಾಗಿಲ್ಲ ಅಂತ ಅಲ್ಲಿ ಸ್ವಾಮಿ ಗೆದ್ದ. ಸ್ವಾಮಿಯ ಸತ್ಯ ಸಂಕಲ್ಪತ್ವ ಉಳಿಯಿತಲ್ಲಿ, ತಾನಾಗಿ ಅಸ್ತ್ರ ಹಿಡಿಯಲ್ಲ ಎಂಬುದು ನೋಡಿಸಿಕೊಟ್ಟ. ಇನ್ನೊಂದು ತಾನೇ ಗೆದ್ದ, ಗೆದ್ದರೂ ಭಕ್ತನಲ್ಲಿ ನಿಂತು ಪ್ರತಿಜ್ಞೆ ಮಾಡಿದ್ದು ತಾನೇ ತಾನೇ. ಭಕ್ತರಾದಂತಹ ಭೀಷ್ಮಾಚಾರ್ಯರಲ್ಲಿ ನಿಂತು ಅಸ್ತ್ರ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ತಾನೇ ಅಲ್ಲವೇ. ಅದಕ್ಕೆ ಭಕ್ತರ ಪ್ರತಿಜ್ಞೆಯು ನನ್ನ ಪ್ರತಿಜ್ಞೆ ಎಷ್ಟು ಮುಖ್ಯವೋ ಭಕ್ತರ ಪ್ರತಿಜ್ಞೆಯು ಅಷ್ಟೇ ಮುಖ್ಯ ಅಂತ ತಾನು ಜಿಟ್ಟುಕೊಂಡು, ಇಲ್ಲದಿದ್ದರೆ ಓಹೋ ನನಗೆ ಸಿಟ್ಟು ತರಸಿ ಅಂದರೆ ಬಾಣ ಹೊಡೆದು ಸಿಟ್ಟು ತರಸಿ ಇಷ್ಟೆಲ್ಲ ಮಾಡಬೇಕು ಅಂತಿದ್ದೀಯಾ, ಅಪರಾಧ ಮಾಡಿದ್ದೀಯಾ ಅಂತ ದೇವರು ಮುರಿಯಬಹುದಾಗಿತ್ತು. ಇಲ್ಲ, ಮುರಿದಿಲ್ಲ. ಅವರ ಅಪರಾಧಗಳು ಯಾವುದೂ ಎಣಿಸಲಿಲ್ಲ, ಯಾಕಂದ್ರೆ ಪರಮಭಕ್ತರವರು. ಅದಕ್ಕೆ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ ಅಂತ. ಅಪರಾಧಗಳು ಯಾವುದೂ ಇಟ್ಟುಕೊಳ್ಳದೆ ಅವರನ್ನೇನು ಮಾಡಿದ ಅಂದರೆ, ಹೇಳ್ತಾ ಇದ್ದಾರೆ, ನನ್ನ ವಿಶೇಷವಾಗಿ ಎಷ್ಟು ಕೈ ಸೋತು ಬಿದ್ದಾಗ ಭೀಷ್ಮಾಚಾರ್ಯರು ಕೃಷ್ಣನೇ ಗೆದ್ದ, ತನ್ನ ಪ್ರತಿಜ್ಞೆ ನಿಲ್ಲಿಸಿದ, ಹಾಗೆ ಅವರ ಪ್ರತಿಜ್ಞೆಯನ್ನು ನಿಲ್ಲಿಸಿದ. ಹೇಗೆ? ಚಕ್ರ ಹಿಡಿದು ಬಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣ ಸತ್ಯ ಸಂಕಲ್ಪ ಅಂಬುದು ಸ್ಥಾಪನೆ ಆಯಿತು, ಭಕ್ತರ ಪ್ರತಿಜ್ಞೆಯನ್ನೂ ಉದ್ಧಾರ ಮಾಡುತ್ತಾನೆ ಎಂಬುದು ಸ್ಥಾಪನೆ ಆಯಿತು. ಅದನ್ನೇ ಅದಕ್ಕೆ ಹೇಳ್ತಾ ಇದನ್ನು ಸ್ತೋತ್ರ ಮಾಡುತ್ತಾರೆ ಭೀಷ್ಮಾಚಾರ್ಯರು. ಅಂದರೆ ಏನದು ಸ್ತೋತ್ರ ಮಾಡಿದ್ರು? ಭೀಷ್ಮಾಚಾರ್ಯ ಸ್ತೋತ್ರ ಅಂದ್ರೆ ಸಾಮಾನ್ಯದ್ದಲ್ಲ, ಸ್ವಾಮಿ ನೀನೇ ನನ್ನ ಕರ್ಮಾನುಸಾರ ನನ್ನೊಳಗೆ ನಿಂತು ಸಂಕಲ್ಪ ಮಾಡಿಸಿ ನಿನ್ನಿಂದ ಅಸ್ತ್ರ ಹಿಡಿಸ್ತೇನೆ ಅಂತ ನನ್ನಿಂದ ಬಾಯಿಂದ ನುಡಿಸಿ ಅದಕ್ಕೆ ನೀನೇ ನನ್ನಿಂದ ಪ್ರಯತ್ನ ಮಾಡಿಸಿ ನನ್ನ ಕರ್ಮಾನುಸಾರವೇ ಆ ಸಂಕಲ್ಪವನ್ನ ನೀನೇ ಗೆಲ್ಲಿಸಿದೆಯಪ್ಪ, ನಿನ್ನ ರೂಪಕ್ಕೆ ನಮಃ ಅಂತ ಒಳಗೆ ತಮ್ಮ ಇಂದ್ರಿಯಗಳಲ್ಲಿ ಬಿಂಬಮೂರ್ತಿ ಮಾಡಿಸಿದ ವ್ಯಾಪಾರವನ್ನ ನೆನೆಯತಾ ನೆನೆಯತಾ ಇದ್ದರೆ ಅವರಿಗನುಸರಿಸಿ ಭಗವಂತ ಬಂದ. ಅಂಥ ಸ್ವಾಮಿ ನಮಗೆ ಪೂರ್ಣ ಅನುಗ್ರಹ ಮಾಡುತ್ತಾ ಇದ್ದಾನೆ. ನಾವೆಷ್ಟೇ ತಪ್ಪುಗಳು ಮಾಡುತ್ತಾ ಇದ್ರು ಅದು ಕ್ಷಮಿಸಿ ಮನೆ ಮನೆಗಳಲ್ಲಿ ತಿರುಗುವ ಭಗವಂತ ನಮ್ಮ ಇಂದ್ರಿಯಗಳೆಂಬ ಮನೆಗಳಲ್ಲಿ ಅಷ್ಟ ದಿಕ್ಪಾಲಕರ ಸನ್ನಿಧಾನವಾಗಿರತಕ್ಕಂಥ ಆ ಎಂಟು ದಳದ ಕಮಲದಲ್ಲಿ ಎಲ್ಲಾ ಕಡೆ ಅಷ್ಟೇ ಅಲ್ಲದೆ ಎಲ್ಲರೂ ಕೂತಿರುವ ಎಲ್ಲರ ಮನ ಮನೆಗಳಲ್ಲೂ ಭಗವಂತ ತಿರುಗುವ. ಈ ರೀತಿಯಲ್ಲಿ ಭಗವಂತ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನ ಭಕ್ತರಿಗೆ ಮಾಡತಾ ಇದ್ದಾರೆ. ಆದ ಕಾರಣದಿಂದ ಮುಂದೇನು ಅಂದರೆ, ಈತನ ಕರುಣೆಯನ್ನು ನೆನೆಯಿರಿ, ಆತನ ಮಹಾತ್ಮ್ಯದ ಜೊತೆಗೆ ಆತನ ಕರುಣೆಯನ್ನ ನೆನೆಯುವುದು ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ದೇವರು ಇಷ್ಟು ದೊಡ್ಡವ ಅಷ್ಟು ದೊಡ್ಡವ ಇಷ್ಟು ದೊಡ್ಡವ ಹಾಗೆ ಹೀಗೆ ಅಂತ ಬರೀ ಕೇಳತಾ ಬಂದರೆ ಕೊನೆಗೆ ನಾವೇನಂತೇವೆ ಸೋವಾಟ್ ಅಂತ. ಅಂದ್ರೆ ದೇವರು ಎಷ್ಟು ದೊಡ್ಡವರಾದ್ರೆ ನನಗೇನಯ್ಯ ಅಂತ ಸುಮ್ಮನೆ ಕೊಡುತ್ತೇವೆ. ಹಾಗಲ್ಲ, ದೊಡ್ಡವ ದೊಡ್ಡವ ಅಂತ ಹೇಳಿ ನಿನಗಿಷ್ಟು ಉಪಕಾರ ಮಾಡತಾನೆ ಅಂತ. ಸರಿಯಾಗಿ ಹೇಳಬೇಕಾದ್ರೆ ನಾವೆಲ್ಲ ಬಿದ್ದು ರೋಡಲ್ಲಿ ಬರ್ತಾ ಏನೋ ಆಗಿ ಬಿದ್ದು ಅನ್ಕೊಳ್ಳಿ, ಯಾರೋ ಬಂದ್ರು ನಮ್ಮನ್ನು ಕಿಡಿದು ಎತ್ತಿದ್ರು, ಅಷ್ಟೇ ಅಲ್ಲ ತುಂಬಾ ಉಪಚಾರ ಮಾಡಿದ್ರು, ತುಂಬಾ ನೋಡಿಕೊಂಡ್ರು, ಆಯ್ತಪ್ಪ ಬರ್ತೇವೆ ಅಂತ ಹೇಳಿದ್ರು, ನಾವು ಸರಿ ರೀ ಅಂತ ತುಂಬಾ ಉಪಕಾರ ಮಾಡಿದ್ರು ಅಂತ ನೆನೆದವು. ಈ ಪಕ್ಕದಲ್ಲಿ ಇನ್ನೊಬ್ಬರು ಇದ್ರು, ಅವರು ನಮಗೆ ಉಪಚಾರ ಮಾಡುವಾಗ ನೋಡ್ತಾನೆ ಇದ್ರು. ಅವ್ರು ಹೋದ ಮೇಲೆ ಹೇಳಿದ್ರು, ಅವ್ರು ಯಾರು ಗೊತ್ತಾ ಅಂದ್ರು, ಅಯ್ಯೋ ಯಾರೋ ಇರ್ಬೋದು ನಾವು ಉಪ್ಪು ತುಂಬಾ ಉಪಕಾರ ಮಾಡಿದ್ರು. ಅಲ್ಲ ರೀ, ಅವರೇ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅಪ್ಪ ಅಂತ ಬಾಯಿ ತೆಗಿತೀವಲ್ಲ. ಅದೇ ಹೇಳೋದಲ್ಲಿ, ಭಗವಂತ ನಮಗೆ ಉಪಕಾರ ಮಾಡಿದ ವ್ಯಕ್ತಿ ಯಾರು ಅಂದ್ರೆ ಭಗವಂತ, ಇಂಥ ದೊಡ್ಡವ ನಿನಗೆ ಉಪಕಾರ ಮಾಡುತ್ತಾ ಇದ್ದಾನೆ ಅಂದ್ರೆ ಅಪ್ಪ ಅಂತ ಬಾಯಿ ತೆಗೆದು ಅವನ ಕರುಣೆಯನ್ನ ನೆನೆದು ಆವಾಗ ಭಗವಂತನಲ್ಲಿ ಭಕ್ತಿ ಉಕ್ಕೇರು ಬರುತ್ತೆ. ಅದಕ್ಕೆ ಹೇಳ್ತಾರೆ, ಭಕ್ತ್ಯರ್ಥಂ ಭಗವನ್ ಮಹಿಮೋ ಮಹಿಮೋಕ್ತಿ. ಆತನ ಕರುಣೆಯ ಪರಿಚಯ ಮೂಲಕ ಆತನ ಮಹಿಮೆಯ ಪರಿಚಯ ಆದರೆ ಭಕ್ತಿ ಉಕ್ಕೇರಿ ಬರುತ್ತೆ. ಕರುಣೆಯ ಪರಿಚಯ ಆಗ್ಲಿಲ್ಲ, ಬರೇ ಮಹಿಮೆಯ ಪರಿಚಯ ಅಂದ್ರೆ ಆ ಇಂಥವ ಅಂಥವ ಅಂತಾದರೆ ನಮ್ಮಲ್ಲಿ ಭಕ್ತಿ ಬರಲ್ಲ. ಆ ಮಹಿಮಾ ಕರುಣೆಯಿಂದ ಕೂಡಿಕೊಂಡು ಬರಬೇಕು. ಅದಕ್ಕೆ ಮೊದಲನೆಯ ಸಂಧಿಯಲ್ಲಿ ಭಗವಂತನ ಮಹಿಮೆಯನ್ನ ತಿಳಿಸಿಕೊಟ್ಟು ಇಲ್ಲಿ ಕರುಣೆಯ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನೋಡಯ್ಯ ಎಂಥ ಕರುಣಾವಂತ, ಇಷ್ಟು ದೊಡ್ಡವ, ನಿನಗಾಗಿ ತಿರುಗ್ತಾ ಇದ್ದಾನೆ ನೋಡು ಅಂತ ತಿಳಿಸಿಕೊಟ್ಟಾಗ ನಮ್ಮ ಮನಸ್ಸು ಕರಗುತ್ತೆ, ಅಪ್ಪ ಎಂಥ ದೊಡ್ಡವ ಇಂತ. ಆ ರೀತಿಯಲ್ಲಿ ನಮ್ಮ ಶರೀರದೊಳಗೆ ಭಗವಂತ ಬಿಂಬಕ್ರಿಯಾನುಸಂಧಾನ, ಬಿಂಬಕ್ರಿಯ ವಿಶೇಷವಾಗಿ ಮಾಡುತ್ತಾ ತಾನೇ ಮಾಡಿ ಮಾಡಿಸ್ತಾ ಆ ಬಿಂಬಕ್ರಿಯಾನುಸಂಧಾನವನ್ನ ಗುರುಗಳ ಮೂಲಕ ನಮಗೆ ತಾನೇ ಕೊಟ್ಟು ಆ ಒಂದು ಅನುಸಂಧಾನವನ್ನು ನಮಗೆ ಸಕಾಲದಲ್ಲಿ ಮಾಡಿ ಮಾಡಿಸಿ ವಿಶೇಷವಾಗಿ ಅದಕ್ಕೆ ತಾನೇ ಹೋಗೊಟ್ಟು ಆ ಬಿಂಬಕ್ರಿಯಾನುಸಂಧಾನವನ್ನ ನೆನೆಯತಕ್ಕಂಥವರ ನೆನವು ಎಂಬ ಗಾನಕ್ಕೆ ತಾನೇ ಮನೆಗೊಟ್ಟು ಗಗನಚರ ವಾಹನ ಗರುಡ ದೇವರು, ಗರುಡ ದೇವರು ಅಂದ್ರೆ ವೇದಾಭಿಮಾನಿಗಳು, ವೇದಾಭಿಮಾನಿಗಳ ಜೊತೆಗಾಗಿ ತಾನು ನಮ್ಮ ಮನೆ ಮನೆಗಳಲ್ಲಿ ತಿರುಗಾಡತಾನೆ. ಅಂದ್ರೆ ಚಿಂತನೆ ಮಾಡುವವರಿಗೆ ಇನ್ನಷ್ಟು ಅದ್ಭುತವಾದ ಜ್ಞಾನವನ್ನ ಕೊಡತಾನೆ, ಅವರಿಗೆ ಅಪರೋಕ್ಷ ಜ್ಞಾನವನ್ನ ಕೊಟ್ಟು ಅನುಗ್ರಹ ಮಾಡುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಮುಂದೆ ಹೇಳುತ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು, ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಹೇಳ್ತಾ ಇದ್ದಾರೆ, ಮಲಗಿ ಪರಮಾದರದಿ ಪಾಡಲು. ಮಲಗಿ ಪರಮಾದರದಲ್ಲಿ ಪಾಡಿದವರು ಯಾರು? ಭೀಷ್ಮಾಚಾರ್ಯರು. ಅದಕ್ಕೆ ಅವರ ಹತ್ರ ಕುಳಿತು ಕೇಳುವ, ಕುಳಿತು ಕೇಳಿದ, ಕುಳಿತು ಪಾಡಲು ನಿಲ್ಲುವ, ಕುಳಿತು ಪಾಡಿದ್ದು ಯಾರಯ್ಯ ಅಂದರೆ ಪ್ರಹ್ಲಾದರಾಜರು. ಅದಕ್ಕೆ ಅವರ ಹತ್ರ ಬಂದು ತಾನು ನಿಂತ, ನಂತರ ನಿಂತರೆ ನಲಿವ, ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡಿದ್ರು ವರರಾಜರು, ಅದಕ್ಕೆ ನಲಿದು ಬಂದ. ಅದಕ್ಕೆ ನಂತರ ನಲಿದರೆ ಒಲಿವ, ಇವರೆಲ್ಲರಿಗೂ ಗುರುಗಳಾಗಿರತಕ್ಕಂಥ ನಾರದರು ನಲಿದು ಬಂದರೆ ಅವರಿಗೆ ಒಲಿದ. ಈ ರೀತಿಯಾಗಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ನಿಮಗೆಂಬ ಸುಲಭನೋ ಹರಿ. ತುಂಬಾ ಸಲ ನಮ್ಮ ಮನಸ್ಸಿಗೆ ಅನ್ಸುತ್ತೆ ಸುಲಭನೋ ಹರಿ ಅಂದ್ರೆ ಏ ಅಷ್ಟು ಸುಲಭನೇನು ಅಂದ್ರೆ ಅಲ್ಲಲ್ಲಲ್ಲ, ಅದ್ ಹೇಳ್ತಾ ಇದ್ದಾರೆ. ಆ ರೀತಿ ಅರ್ಥ ಮಾಡಬೇಡಿ, ಏ ಸುಲಭನಲ್ಲ ಅಂತ ಹೇಳಬೇಡಿ, ನಿಜವಾಗೂ ಸುಲಭನೇ. ಸುಲಭ ಅಂದರೆ ಹೇಳ್ತಾರೆ ಅವನೇ ನಮ್ಮಲ್ಲಿ ನಿಂತು ನಮ್ಮಿಂದ ಪ್ರಯತ್ನ ಮಾಡಿಸಿ ಸಿಗುವಂಥವ ಅಷ್ಟೇ ಹೊರತು ನಾವೇ ಪ್ರಯತ್ನ ಮಾಡುತ್ತೇವೆ ಸಿಗಯ್ಯ ಅಂದ್ರೆ ಸಿಗದಿರುವವ ಅದಕ್ಕೆ ಸುಲಭನೇನು? ಸುಲಭನಲ್ಲ. ಆದರೆ ಶರಣಾಗತರಾದವರಿಗೆ ಸುಲಭನೋ ಹರಿ ತನ್ನವರ. ಯಾರು ತನ್ನವರು ಅಂದರೆ ಶ್ರೀಹರಿಯೇ ಮಹಾಶಕ್ತಿ, ಅವನೇ ನನ್ನಿಂದ ಸಕಲ ಕಾರ್ಯ ಮಾಡಿ ಮಾಡಿಸ್ತಾ ಇದ್ದಾನೆ, ಅವನೇ ನನಗೆ ಭಕ್ತಿ ಕೊಡಬೇಕು, ಅವನೇ ನನಗೆ ಮುಕ್ತಿ ಕೊಡಬೇಕು ಎಂಬ ಎಚ್ಚರ ಯಾರಿಗಿರುತ್ತೆ, ಆ ಎಚ್ಚರ ಯಾರಿಗೆ ಶ್ರೀಹರಿ ಕೊಟ್ಟಿರ್ತಾನೆ ಅವರು ತನ್ನವರು. ಭಗವಂತ ಯಾರನ್ನಾದರೆ ತನ್ನವರನ್ನಾಗಿ ಮಾಡಿಕೋಬೇಕು ಅಂತ ಸಂಕಲ್ಪ ಮಾಡುತ್ತಾನೆ ಅಂಥವರಿಗೆ ತನ್ನ ಜ್ಞಾನ ಕೊಡುತ್ತಾನೆ, ತನ್ನ ಭಕ್ತಿ ಕೊಡುತ್ತಾನೆ, ಭಕ್ತಿ ಉದ್ರೇಕ ಕೊಡುತ್ತಾನೆ, ತನ್ನವರಾಗಿ ಹತ್ತಿರ ಕರೀತಾನೆ. ಇದೆಲ್ಲ ಅವನ ಚಿತ್ತ. ಅದಕ್ಕೆ ಹೇಳ್ತಾ ಇದ್ದಾರೆ ತನ್ನವರನು ಅಂದ್ರೆ ಯಾರಾದರೆ ಭಗವಂತನ ಅನುಗ್ರಹದಿಂದ ಜ್ಞಾನ ಪಡೆದಿರ್ತಾರೆ, ಯಾರಾದರೆ ಭಗವಂತನ ಅನುಗ್ರಹದಿಂದ ಗುರುಗಳನ್ನ ಪಡೆದಿದ್ದು ಅವರ ಮೂಲಕ ಜ್ಞಾನ ಪಡೆಯುತ್ತಾರೆ, ಯಾರು ವಿಶೇಷವಾಗಿ ಪಡೆದ ಜ್ಞಾನ ಅನುಷ್ಠಾನಕ್ಕಿಡುತ್ತಾರೆ, ಅನುಷ್ಠಾನ ಕೆಟ್ಟ ಜ್ಞಾನ ಆನಂದ ಕೊಡತಾ ಇದ್ರೆ ಭಗವಂತನನ್ನ ವಿಶೇಷವಾಗಿ ನೆನೆಯುತ್ತಾ ಇರ್ತಾರೆ. ಆ ನೆನೆಯೋದು ಹೇಗೆ? ನೀ ಕೊಟ್ಟದ್ದು, ನೀ ಕೊಟ್ಟದ್ದು, ನೀ ಕೊಟ್ಟದ್ದು ಅಂತ ನೆನೆಯುತ್ತಾ ಇದ್ರೆ ಅವರು ತನ್ನವರು. ಅದನ್ನು ಹೇಳ್ತಾ ಇದ್ದಾರೆ ಸುಲಭನೋ ಹರಿ ತನ್ನವರನ್. ತನ್ನವರಿಗೆ ಸುಲಭ, ಯಾರಿಗೆ ತಾನು ಒಲಿಬೇಕು ಅಂದುಕೊಳ್ತಾನೋ ಅವರಿಗೆ ಸುಲಭ. ಯಾರಾದರೆ ನಾನು ತಪಸ್ಸು ಮಾಡಿ ದೇವರನ್ನ ಒಲಿಸ್ತೇನೆ ಅಂತ ಕೊಡ್ತಾರೆ ಅವರಿಗೆ ಸುಲಭನಲ್ಲ. ಅದಕ್ಕೆ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು. ತನ್ನವರನು ಅಂದ್ರೆ ತನ್ನ ನಂಬಿದಂತಹ ಶರಣಾಗತರಾದವರನ್ನ ಅರಗಳಿಗೆ ಬಿಟ್ಟಗಲನು. ಬಿಟ್ರೆ ಏನಾಗುತ್ತೆ, ಹಣವಾಗಿ ಬಿದ್ದಿರ್ತೇವೆ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಅಂದು. ಇಲ್ಲಿ ಅರೆಗಳಿದ ಬಿಟ್ಟಗಳನ್ನು ಅಂದ್ರೆ ತಾನು ಬಿಟ್ರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತು, ತಾನಿದ್ರೇನೆ ಬದುಕಿರ್ತಾರೆ, ಇಲ್ಲದಿದ್ರೆ ಹೋಗ್ತಾರೆ ಅಂತ ಗೊತ್ತು. ಆ ರೀತಿ ಇರೋದಲ್ಲ, ಆ ರೀತಿ ಎಲ್ಲರಲ್ಲೂ ಇದ್ದಾನೆ, ಪಶು ಪಕ್ಷಾದಿಗಳಲ್ಲೂ ಇದ್ದಾನೆ. ಹಾಗಲ್ಲ, ಅರಗಳಿಗೆ ಬಿಟ್ಟಗಲನು ಎಂಬ ಶಬ್ದ ಅರ್ಥ ಏನು? ಅಲ್ಲೇ ಇದ್ದಾನೆಂಬ ತಾತ್ಪರ್ಯ ಅಲ್ಲ, ಆ ಇರೋದು ಮಾತ್ರ ಅಲ್ಲ, ಇದ್ದ ಎಚ್ಚರ ಕೊಡುತ್ತಾನೆ, ತಾನಿದ್ದೇನೆ ಎಂಬ ಎಚ್ಚರ ಕೊಡೋದು ಅರಗಳಿಗೆ ಬಿಟ್ಟಗಲನು ಎಂಬ ತಾತ್ಪರ್ಯ. ತನ್ನವರಿಗೆ ತನ್ನ ಎಚ್ಚರ ಕೊಟ್ಟಿರ್ತಾನಲ್ಲ, ಆ ಎಚ್ಚರ ಅರೆಗಳಿಗೆ ಕೂಡ ಬಿಡದಲೇ ಕೊಡತಾನೆ. ಅದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ, ಏನ ಕೇನ ನಿಷೇಣ ಸಂತತಂ ಆದರೇನ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋಹೋ ಇದನೇವ ಸಾಧನ ಮೀರಿತಂ. ಈ ಇಡೀ ಜೀವನ ಪ್ರತಿಯೊಂದು ಕ್ಷಣ ಆದರ ಪೂರ್ವಕವಾಗಿ, ಪರಮಾದರ ಪೂರ್ವಕವಾಗಿ ಶ್ರೀಹರಿಯ ಪದಾರವಿಂದದಲ್ಲಿ ಮನಸ್ಸನ್ನು ಇಟ್ಟದ್ದೇ ಆದರೆ ಅದೇ ಸಾಧನ. ಅದು ಯಾವುದರಿಂದ ಬರುತ್ತೋ ಅದು ಸಾಧನ. ಹಾಗಾದರೆ ಅರಗಳಿಗೆ ಬಿಟ್ಟಗಲನು ಅಂದ್ರೆ ಅರ್ಥ ಏನು? ಅರಗಳಿಗೆಯೂ ಕೂಡ ದೇವರ ಚಿಂತನೆ, ದೇವರು ನಮ್ಮಂದ ಬಿಡಿಸಲ್ಲ, ಅದನ್ನ ಅರಗಳಿಗೆ ಬಿಟ್ಟಗಲನು ಅಂತ ಅರ್ಥ ಅಷ್ಟೇ ಹೊರತು ಕಲಿಯಲ್ಲೂ ಇರ್ತಾನೆ ಅರಗಳಿಗೆ ಬಿಟ್ಟಗಲದೆ. ಯಾಕೆ ಅಂದ್ರೆ ಅವನು ಬದುಕಿಸಬೇಕಲ್ಲ, ಅವನನ್ನ ಸಾಧನೆ ಮಾಡಿಸಬೇಕಲ್ಲ. ಹಾಗಾದ್ರೆ ಅವನನ್ನು ಅರಗಳಿಗೆ ಬಿಟ್ಟಗಲನು ಅಂತ ಹೇಳೋದಾಗುತ್ತಾ? ಇಲ್ಲ, ಪಶು ಪಕ್ಷಾದಿಗಳಲ್ಲೂ ಇರ್ತಾನೆ, ಅಲ್ಲೂ ಅವನು ಅರಗಳಿಗೆ ಬಿಡದೆ ಇರ್ತಾನೆ. ಅಷ್ಟು ಮಾತ್ರಕ್ಕೆ ಅರಗಳಿಗೆ ಬಿಟ್ಟಗಲನು ಅಂತ ಹೇಳಲಿಕ್ಕಾಗುತ್ತಾ? ಹಾಗಲ್ಲ. ಇಲ್ಲಿ ಭಕ್ತರನ್ನ ಅರಗಳಿಗೆ ಬಿಟ್ಟಗಲನು ಅಂದ್ರೆ ಅರ್ಥ ಏನು? ಅವರಿಗೆ ಆಪತ್ತು ಬರದಂತೆ ಕಾಯ್ತಾನೆ. ಏನದು ಆಪತ್ತು ಅಂದ್ರೆ ದೇವರ ವಿಸ್ಮರಣೆಯೇ. ದೇವರ ವಿಸ್ಮರಣೆಯೇ ದೊಡ್ಡ ಆಪತ್ತು, ದೇವರ ಸ್ಮರಣೆಯೇ ದೊಡ್ಡ ಸಂಪತ್ತು. ಆದ್ದರಿಂದ ಅವರಿಗೆ ತನ್ನ ಸ್ಮರಣೆಯನ್ನ ಸತತ ಕೊಡುವುದು ಎಂಬ, ಅರಗಳಿಗೆ ಬಿಟ್ಟಗಲದೆ ಇರುವುದು ಕೊಡತಾನೆ. ಆದ್ದರಿಂದ ಅರಗಳಿಗೆ ಬಿಟ್ಟಗಲನು ರಮಾಧವನ ಒರಿಸಲರಿಯದೆ, ಇಂಥ ಭಗವಂತನನ್ನ ಒರಿಸಲಿಕ್ಕೆ ಅರಿಯದೆ ಅಂದರೆ ಶರಣಾಗತಿ ಪೂರ್ವಕ ಭಗವಂತನ ಒಲಿಸಬೇಕಷ್ಟೇ ಹೊರತು ನಾ ಮಾಡುತ್ತೇನೆ, ಚೋರಾದ್ರೂ ನಾ ಮಾಡುತ್ತೇನೆ, ನಿಮ್ಮ ಕದರಣಿ ಮಾಡಿಕೋ ಅಂತ ಈ ರೀತಿಯಾಗಿ ನಾನೂ ಎಲ್ಲ ಮಾಡಬಲ್ಲೆ ಅಂತ ಏನು ಬರುತ್ತಲ್ಲ ಅಂತವರು ಪಾಮರರು. ಬಳಲುವರು ಭವದೊಡಗೆ, ದೇವರ ಪಾದವೇ ಸೇರಲಾರದೆ ಒದ್ದಾಡಿ ಬಿಡುತ್ತಾರೆ ಎಂಬುದನ್ನ ಇಲ್ಲಿ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅರ್ಥ ಅಲ್ಲ, ಇನ್ನ ತುಂಬಾ ಅರ್ಥ ಇದೆ. ಆ ಅರ್ಥವನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.